हरिः ओम्। वन्दे वन्द्यं विदुषवमहेन्द्रादिवृन्दारकेन्द्रैः व्यक्तं व्याप्तं सुगुणगणतो देशतत्कारकश्च भूतावध्यं सुखचितिमयैर्मङ्गलैर्युक्तमङ्गैः स्थानाख्यन्नो विदधदधिकं ब्रह्मनारायणाख्यम् भूषारत्नं भुवनवलयस्याखिलाश्चर्यरत्नम् शीलारत्नम् जलधिदुहितुर्देवतामौलिरत्नम् सन्तारत्नम् जगति भजताम् तत्सरोजद्युरत्नम् कौसल्याया लसतु मम हृन्मण्डले पुत्ररत्नम् आपादमौलिपर्यन्तम् गुरूणामाकृतिम् स्मरे तेन विघ्नाः प्रणश्यन्ति सिद्धन्ति च मनोरथाः नारायणम् सुरगुरुम् जगदेकनाथम् भक्तप्रियम् सकललोकनमस्कृतम् च त्रैगुण्यवर्जितमजम् विभुमाध्यमीशम् वन्दे भवघ्नमरासुरसिद्धवन्द्यम् नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं नमस्कृत्य नरं चैव नरोत्तमम् देवीं सरस्वतीं व्यासं ततो जयमुदीरयेत्। देवं नारायणं नत्वा सर्वदोषविवर्जितम् परिपूर्णं गुरुश्चां गीतार्थं वक्ष्यामि लेशतः। ಅರ್ಜುನ ಶ್ರೀಕೃಷ್ಣನ್ ಕೇಳ್ತಾ ಇದ್ದಾನೆ, ಅಥಕೇನ ಪ್ರಯುಕ್ತೋ ಎಂ ಪಾಪಂ ಚರತಿ ಪುರುಷ ಅನಿಚ್ಛನ್ನ ಪಿವಾರ್ಷ್ಣೇಯ ಬಲಾದಿವ ನಿಯೋಜಿತ। ಮನುಷ್ಯರು ಪಾಪ ಮಾಡ್ತಾರೆ, ಪಾಪ ಮಾಡಬೇಕು ಅಂತ ಇಚ್ಛೆ ಏನೂ ಇರೋದಿಲ್ಲ, ಅನಿಚ್ಛನ್ನಪಿ ಇಚ್ಛೆ ಇಲ್ಲದಿದ್ರೂ ಕೂಡ ಯಾವುದೋ ಒಂದು ಒತ್ತಡಕ್ಕೆ ಬಲಿಯಾಗಿ ಪಾಪಕರ್ಮ ಮಾಡ್ತಾರೆ। ಅದಕ್ಕೇನ ಪ್ರಯುಕ್ತೋ ಎಂ ಪಾಪವನ್ನು ಚರಿಸಿ ಪುರುಷ, ಮನುಷ್ಯನನ್ನ ಪಾಪ ಕೃತ್ಯಕ್ಕೆ ತಳ್ಳುವಂತಹ ಆ ಶಕ್ತಿ ಯಾವುದು, ಯಾವುದರಿಂದ ಪ್ರೇರಿತನಾಗಿ ಪಾಪ ಮಾಡ್ತಾನೆ? ಅದಕ್ಕೆ ಕೃಷ್ಣ ಹೇಳ್ತಾನೆ, ಕಾಮಯೇಷ ಕ್ರೋಧ ಏಷ ರಜೋ ಗುಣಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಧೇನ ಮಿಹ ವೈರಿಣಂ। ಪಾಪಕ್ಕೆ ಕಾರಣ ಯಾವುದು ಅಂತಂದ್ರೆ ಕ್ರೋಧ, ಕೋಪವೇ ಪಾಪದ ಕಾರಣ। ಆ ಕೋಪಕ್ಕೂ ಯಾವುದು ಕಾರಣ ಅಂತಂದ್ರೆ ಕಾಮಯೇಷ ಆಸೆ, ದುರಾಸೆ। ಸದಾಸೆಗಳು ಬಂದ್ರೆ, ಸಮೀಚೀನವಾದ ಆಸೆ ಬಂದ್ರೆ ಅದೇನಂತ ಬಾಧಕ ಆಗೋದಿಲ್ಲ, ನಿಷಿದ್ಧವಾದ ಆಸೆ ಬಂದ್ರೆ, ದುರಾಸೆ ಬಂತು ಅಂತಂದ್ರೆ ಆ ದುಷ್ಕಾಮನೆ ಅಂತ ಅನ್ನೋದು ಎಲ್ಲ ಪಾಪಗಳಿಗೆ ಅದು ಮೂಲ। ಆ ಕಾಮನೆ ಈಡೇರದೇ ಇದ್ದಾಗ, ಆ ಆಸೆ ಪೂರೈಸದೇ ಇದ್ದಾಗ ಕೋಪ ಬರ್ತದೆ, ಆ ಕೋಪವು ಎಲ್ಲ ಪಾಪಕ್ಕೆ ಕಾರಣ ಆಗ್ತದೆ। ರಜೋಗುಣ ಸಮುದ್ಭವ, ರಾಜಸ ಆಹಾರ ಸ್ವೀಕಾರ ಮಾಡಿದಾಗ, ರಾಜಸ ಜನರ ಸಹವಾಸದಿಂದ ರಜೋಗುಣ ಅಭಿವೃದ್ಧಿಯಾಗಿ, ಆ ರಜೋಗುಣದಿಂದಲೇನೆ ಈ ದುರಾಸೆ ಮತ್ತು ಕೋಪಗಳು ಉಂಟಾಗುವ। ಅದನ್ನ ಏನಾದರೂ ಆಹಾರ ಕೊಟ್ಟು ಅದನ್ನ ಪೂರೈಸಿಬಿಡ್ತೇನೆ ಅಂತ ಹೊರಟ್ರೆ ಮಹಾಶನೋ ಮಹಾಪಾಪ್ಮ ವಿಧೇನ ಮಿಹ ವೈರಣಂ, ಆ ಆಸೆಗೆ ಎಷ್ಟು ಹಾಕಿದ್ರೂ ಸಾಲದು, ಬೆಂಕಿ ಇದ್ದಾಗ ಬೆಂಕಿಯನ್ನ ಶಮನಗೊಳಿಸ್ತೇನೆ ಅಂತ ತುಪ್ಪ ಹಾಕ್ತಾ ಹೋದಂತೆ ಬೆಂಕಿ ಅಭಿವೃದ್ಧಿ ಆಗ್ತದೆ ಹೊರತು ಬೆಂಕಿ ಶಮನ ಆಗೋದಂತೆ। ಅದರಂತೆ ದುರಾಸೆ ಅಂತ ಅನ್ನೋದು ಅದನ್ನು ಪೂರೈಸಿದಾಗ ಅದ್ರ ಬೆಂದಿಂದೆ ಮತ್ತೊಂದು ಬರ್ತದೆ, ಅದನ್ನು ಪೂರೈಸಿದಾಗ ಮತ್ತೊಂದು ಬರ್ತದೆ। ಆದ್ರಿಂದ ಅದನ್ನು ಪೂರೈಸುವಂತಹ ಪ್ರವೃತ್ತಿಗೆ ಹೋಗದೇನೆ ಆ ದುರಾಸೆಗಳನ್ನ ತುಳಿದು ಮೆಟ್ಟಿ ನಿಲ್ಲಬೇಕಾದದ್ದು ಮನುಷ್ಯನ ಧರ್ಮ। ಆ ಆಸೆ ಕಾಮ ಅಂತ ಅನ್ನೋದು ವೈರಿ ಅಂತ ಭಾವಿಸಬೇಕು, ವಿದ್ಯೇನಂ ಯ ವೈರಿಣಂ, ಅದು ಮನುಷ್ಯನನ್ನ ಯಾವ ರೀತಿ ಹಾಳು ಮಾಡ್ತದೆ ಅಂತಂದ್ರೆ ಧೂಮೇನಾವ್ರಿಯತೆ ವನ್ಹಿ ಯಥಾ ದರ್ಶೋಮಲೇನ ಚ ಯಥೋಲ್ವೇನಾವೃತೋ ಗರ್ಭ ತಥಾ ತೇನೇದಮಾವೃತಂ। ಆಸೆ ಮನುಷ್ಯನನ್ನ ಆವರಿಸೋದು ಮೂರು ಬಗೆಯಲ್ಲಿ ಅಂತ ಮೂರು ದೃಷ್ಟಾಂತಗಳನ್ನು ಕೊಡ್ತಾನೆ ಪರಮಾತ್ಮ. ಧೂಮೇನಾವೃಯತೆ ವನ್ನಿಹಿ, ಬೆಂಕಿಯನ್ನ ಹೊಗೆ ಆವರಿಸುತ್ತದೆ. ಹೇಗೆ ಬೆಂಕಿಗೆ ಹೊಗೆ ಆವರಕವಾಗಿರ್ತದೋ, ಕನ್ನಡಿಗೆ ಕೊಳೆ ಅಥವಾ ನಾವು ನಿಟ್ಟಿಸಲು ಬಿಟ್ಟಾಗ ಅದು ಕನ್ನಡಿಗೆ ಆವರಕ ಆಗ್ತದೆ. ಹೇಗೆ ಕೊಳೆ ಅನ್ನೋದು ಕನ್ನಡಿಗೆ ಆವರಕ ಆಗಿರ್ತದೋ, ಗರ್ಭಸ್ಥವಾದ ಶಿಶುವಿಗೆ ಆ ಗರ್ಭಚೀಲ ಗರ್ಭಕೋಶ ಅಂತ ಅನ್ನೋದು ಆ ಮಗುವಿಗೆ ಹೇಗೆ ಆವರಕ ಆಗಿರ್ತದೋ, ಅದರಂತೆ ಜೀವನಿಗೆ ಆವರಕವಾಗಿರ್ತದೆ ಕಾಮ ಅಂತ ಅನ್ನೋದು. ಇಷ್ಟರಿಂದಲೇ ಸ್ಪಷ್ಟ ಆಗುದು, ಅದಕ್ಕೆ ವಿವರಣೆ ಬೇಕಾಗ್ತದೆ. ಶ್ರೀಮದ್ ಆಚಾರ್ಯರು ಅದಕ್ಕೆ ವಿವರಣೆ ಕೊಡ್ತಾರೆ. ಧೂಮೇನಾವೃಯತೆ ವನ್ನಿಹಿ ಅಂತಂದ್ರೆ ಬೆಂಕಿ ಪ್ರಕಾಶ ರೂಪ, ಪ್ರಕಾಶ ರೂಪವಾದರೂ ಕೂಡ ಹೊಗೆ ಮುಚ್ಚಿದಾಗ ಅದು ಬೆಂಕಿ ಒಳಗಡೆ ಕಾಣುವುದು. ಅದರಂತೆ ಪ್ರಕಾಶ ರೂಪನಾಗಿರತಕ್ಕಂಥ ಪರಮಾತ್ಮ ಯಾವ ಜೀವರಿಗೆ ಕಾಮ ಆವರಕವಾಗಿರ್ತದೆ, ಆ ಜೀವನ ಹೃದಯದಲ್ಲೇ ಇರತಕ್ಕಂಥ ಪರಮಾತ್ಮನನ್ನ ಆ ಆಸೆ ಅಂತ ಅನ್ನೋದು ಆ ಭಗವಂತನ ಜ್ಞಾನಕ್ಕೆ ಪ್ರತಿಬಂಧಕ. ಬೆಂಕಿಯ ಪ್ರಕಾಶಕ್ಕೆ ಹೊಗೆ ಪ್ರತಿಬಂಧಕ ಆಗುವಂತೆ ಪ್ರಕಾಶ ರೂಪನಾದ ಪರಮಾತ್ಮನ ಜ್ಞಾನಕ್ಕೆ ಆಸೆ ದುರಾಸೆ ಪ್ರತಿಬಂಧಕವಾಗಿಬಿಡುತ್ತೆ. ಆದ್ರಿಂದ ನಮ್ಮ ಹೃದಯದಲ್ಲಿ ಅಂತರ್ಯಾಮಿಯಾಗಿರ್ತಕ್ಕಂಥ ಪರಮಾತ್ಮ ಗೋಚರ ಆಗೋದಿಲ್ಲ. ಯಾರು ದುರಾಸೆಗೆ ಒಳಗಾಗಿರ್ತಾರೆ ಅಂತ ಭಗವಂತನ ವಿಚಾರವೇ ಗೋಚರ ಆಗೋದಿಲ್ಲ. ಆಸೆ ಪೂರೈಸಿಕೊಳ್ಳೋದ್ರಲ್ಲೇ ಅವರ ವ್ಯಾಪಾರ, ಅವರ ಪ್ರವೃತ್ತಿ. ಯಥಾದರ್ಶೋ ಮಲೇನಚ ಅಂದರೆ ಕೊಳೆ ಕನ್ನಡಿಗೆ ಆವರಕ್ಕಾಗಿರ್ತದೆ. ಅದರಂತೆ ಕಾಮವು ಅಂತಃಕರಣಕ್ಕೂ ಕೂಡ ಆವರಕ ಆಗ್ತದೆ. ಅಂತಃಕರಣಕ್ಕೆ ಆವರಕವಾಗಿ ಆ ಅಂತಃಕರಣದಲ್ಲಿ ಪರಮಾತ್ಮನ ಅಭಿವ್ಯಕ್ತಿ ಆಗಲಿಕ್ಕೆ ಅದು ಪ್ರತಿಬಂಧಕ ಆಗ್ತದೆ. ಕನ್ನಡಿಯಲ್ಲಿ ಕೊಳೆ ಸೇರಿದಾಗ ಅದರಲ್ಲಿ ಪ್ರತಿಬಿಂಬ ಅಭಿವ್ಯಕ್ತ ಆಗುವುದಿಲ್ಲ. ಹೇಗೆ ಪ್ರತಿಬಿಂಬ ಅಭಿವ್ಯಕ್ತ ಆಗುವುದಿಲ್ವೋ, ಅದರಂತೆ ನಮ್ಮ ಅಂತಃಕರಣದಲ್ಲಿ ಪರಮಾತ್ಮನ ಜ್ಞಾನ ಅಭಿವ್ಯಕ್ತಿ ಆಗುವುದು. ಯಥೋರ್ಮೇನ ಆವೃತೋ ಗರ್ಭ, ಗರ್ಭಕೋಶದಲ್ಲಿ ಆ ಮಗು ಸಿಗಾಕೊಂಡಿರ್ತದೆ, ಅದಕ್ಕೆ ಗರ್ಭಕೋಶ ಆವರಕ. ಅದರಂತೆ ಜೀವನಿಗೆ ಈ ಆಸೆ ಅಂತ ಅನ್ನೋದು ಗರ್ಭಕೋಶದಂತೆ ಆವರ, ಗರ್ಭಕೋಶ ಹೇಗೆ ಬಂಧಕವಾಗಿರ್ತದೋ ಅದರಂತೆ ಆಸೆ ಜೀವನನ್ನ ಬಂಧನದಲ್ಲಿ ಹಾಕಿಬಿಡ್ತದೆ, ಅವನನ್ನು ಮುಕ್ತನಾಗಲಿಕ್ಕೆ ಬಿಡೋದು. ಈ ರೀತಿ ಪರಪ್ರಕಾಶ ರೂಪಿಯಾದ ಪರಮಾತ್ಮ ನಮಗೆ ಅವನು ಗೋಚರ ಆಗದೇ ಇರುವಂತೆ ಮಾಡುತ್ತದೆ. ಅಂತಃಕರಣದಲ್ಲಿ ಕನ್ನಡಿಯಲ್ಲಿ ಕೊಳೆ ಸೇರಿದಂತೆ ಅಂತಃಕರಣದಲ್ಲಿ ಕಾಮನೆ ಸೇರಿದಾಗ ಅಂತಃಕರಣ ಅಶುದ್ಧವಾಗಿಬಿಟ್ಟು ಆ ಅಶುದ್ಧವಾದ ಅಂತಃಕರಣದಲ್ಲಿ ಪ್ರತಿಬಿಂಬ ಮೂಡೋದಿಲ್ಲ. ಹಾಗೆ ನೀರು ಕದಡಿ ಹೋಗಿಬಿಟ್ರೆ ಅದರಲ್ಲಿ ನಮ್ಮ ಪ್ರತಿಬಿಂಬ ಮೂಡೋದಿಲ್ಲ. ಅದರಂತೆ ಆಸೆಯಿಂದ ಮನಸ್ಸು ಕದಡಿ ಹೋಯಿತು ಅಂತಂದ್ರೆ ಆಗ ಪರಮಾತ್ಮನ ತತ್ವಜ್ಞಾನ ಅದರಲ್ಲಿ ಮೂಡೋದು. ಮತ್ತೆ ಗರ್ಭಕೋಶ ಜೀವ ಮಗುವಿಗೆ ಆವರಕವಾಗಿ ಅದನ್ನು ಬಂಧಿಸಿಡುವಂತೆ ಆಸೆ ಅಂತ ಅನ್ನೋದು ಮನುಷ್ಯನಿಗೆ ಪದೇ ಪದೇ ಆಸೆ ಹುಟ್ಟುತ್ತಾ ಹೋದ್ರೆ ಅವನು ಬಂಧನದಲ್ಲೇ ಬೀಳಬೇಕಾಗ್ತದೆ, ಅದು ಅವನಿಗೆ ಬಂಧಕ ಆಗ್ತದೆ. ಹೀಗೆ ಮೂರು ದೃಷ್ಟಾಂತಗಳಿಂದ ಮೂರು ತತ್ವ ತಿಳಿಸಿದ. ಮತ್ತು ಉತ್ತಮ ಜೀವರಿಗೆ, ಮಧ್ಯಮ ಜೀವರಿಗೆ, ಅಧಮ ಜೀವರಿಗೆ ಎಲ್ರಿಗೂ ಕೂಡ ಆಸೆ ಇರ್ತದೆ. ಯಾರ್ಯಾರಿಗೆ ಯಾವ ರೀತಿ ಅದು ಪ್ರತಿಬಂಧಕ ಆಗ್ತದೆ ಅಂತ ಹೇಳ್ತಾರೆ. ಧೂಮೇನಾವೃಯತೆ ವನ್ನಿಹಿ, ಬೆಂಕಿಗೆ ಹೊಗೆ ಆವರಕ್ಕಾಗಿರ್ತದೆ, ಆದರೆ ಜಾಸ್ತಿ ಹೊತ್ತು ಇರೋದಿಲ್ಲ ಆ ಹೊಗೆ, ಸ್ವಲ್ಪ ಹೊತ್ತಿನಲ್ಲಿ ಹೊಗೆ ಹೋಗಿಬಿಡ್ತದೆ. ಅಲ್ಪ ಪ್ರಯತ್ನದಿಂದ ಹೋಗ್ತದೆ, ಸ್ವಲ್ಪ ಬೀಸಣಿಕೆ ತಗೊಂಡು ಗಾಳಿ ಹಾಕಿಬಿಟ್ರೆ ಉರಿಲಿಕ್ಕೆ ಶುರುವಾಗ್ತದೆ, ಆಮೇಲೆ ಹೊಗೆ ಹೋಗ್ತದೆ. ಅದರಂತೆ ಉತ್ತಮ ಜೀವರಿಗೆ ಆಸೆ ಆವರಕ್ಕಾಗಿರ್ತದೆ, ಆದರೆ ಸ್ವಲ್ಪ ಹೊತ್ತು ಮಾತ್ರ, ಕೇವಲ ತಾತ್ಕಾಲಿಕ ಕ್ಷಣಿಕ, ಅಲ್ಪ ಪ್ರಯತ್ನದಿಂದ ಆ ದುರಾಸೆ ಹೋಗ್ತದೆ, ಆಮೇಲೆ ಬೆಂಕಿ ಪ್ರಕಾಶಮಾನವಾಗುತ್ತೆ, ಉತ್ತಮ ಜೀವರು ಪ್ರಕಾಶಮಾನರಾಗ್ತಾರೆ. ಹೆಚ್ಚು ಹೊತ್ತು ಹೊಗೆ ಆವರಕ್ಕಾಗಿರೋದಿಲ್ಲ, ಹಾಗೆ ಉತ್ತಮ ಜೀವರು ಬೇಗ ತಿದ್ದುಕೊಂಡ್ಬಿಡ್ತಾರೆ, ಬದಲಾವಣೆ ಹೊಂದ್ತಾರೆ. ಯಥಾ ಆದರ್ಶೋ ಮಲೇನಚ, ಕನ್ನಡಿಗೆ ಕೊಳೆ ಆವರಕ್ಕಾಗಿರ್ತದೆ, ಸ್ವಲ್ಪ ಹೆಚ್ಚು ಪ್ರಯತ್ನ ಮಾಡಬೇಕು. ಆ ಕನ್ನಡಿಯ ಕೊಳೆಯನ್ನ ತೆಗಿಬೇಕಾದ್ರೆ ಹೊಗೆ ಹೋಗಿಸುವಷ್ಟು ಸುಲಭ ಅಲ್ಲ, ಇನ್ನು ಹೆಚ್ಚು ಪ್ರಯತ್ನ, ನೀರು ಹಾಕಿ ತೊಳಿಬೇಕು, ಉಜ್ಜಬೇಕು, ಇದೆಲ್ಲ ಪ್ರಯತ್ನ ಮಾಡಬೇಕು. ಅದರಂತೆ ಮಧ್ಯಮ ಜೀವರು ಸ್ವಲ್ಪ ಹೆಚ್ಚು ಪ್ರಯತ್ನದಿಂದ ಆ ಆಸೆ ಎನ್ನುವಂಥ ಆವರಕವನ್ನು ಕಳ್ಕೊಳ್ಬೇಕಾಗ್ತದೆ. ಯಥೋಲ್ವೇನ ಆವೃತೋ ಗರ್ಭ, ಅಧಮ ಜೀವರಿಗೆ ಮಗುವಿಗೆ ಗರ್ಭಕೋಶ ಆವರಕಾದಂತೆ ಆಸೆ ಆವರಕಾಗಿರ್ತದೆ. ಅಂದರೆ ಅದು ಪೂರ್ತಿ ಚಲನ ವಲನಕ್ಕೂ ಕೂಡ ಅವಕಾಶ ಇಲ್ಲ. ಗರ್ಭಕೋಶದಲ್ಲಿ ಮಗು ಸಿಗಾಕೊಂಡಿರುವಾಗ ಯಾವ ಚಲನ ವಲನ ಇಲ್ಲ, ಎರಡು ಕೈಯನ್ನು ಮೈಗೆ ಹೊತ್ತುಕೊಂಡು ಆ ಅಂಗ ಚಲನ ಇಲ್ಲದೇನೆ ಇರಬೇಕಾಗ್ತದೆ. ಹಾಗೆ ಅಧಮ ಜೀವರಿಗೆ ಆಸೆ ಅವರ ಕಾಯಿತು ಅಂತ ಅಂದ್ರೆ ಯಾವ ಸತ್ಕರ್ಮದಲ್ಲಿಯೂ ಕೂಡ ಪ್ರವೃತ್ತಿನೇ ಉಂಟಾಗುತ್ತೆ. ಕೈಕಾಲ ಅಲ್ಲಾಡಿಸಲಿಕ್ಕೆ ಆಗದೆ ಮಗು ಇರುವಂತೆ ನಿಶ್ಚೇಷ್ಟತೆಯನ್ನು ತಂದುಕೊಟ್ಟುಬಿಡುತ್ತದೆ. ಆದ್ರಿಂದ ವಿದ್ಯೇನ ಮಿಹ ವೈರಿಣಂ, ನಿಷಿದ್ಧವಾದ ಆಸೆ ದುರಾಸೆ ಮನುಷ್ಯನಿಗೆ ಬಂತು ಅಂತಂದ್ರೆ ಅದನ್ನು ಶತ್ರು ಅಂತ ಭಾವಿಸಬೇಕು. ಈಗ ಪರಮಾತ್ಮನ ಜ್ಞಾನ ತರಲಿಕ್ಕೂ ಬಿಡೋದಿಲ್ಲ, ಅಂತಃಕರಣದಲ್ಲಿ ಪರೋಕ್ಷ ಜ್ಞಾನ ಬರಲಿಕ್ಕೂ ಅದು ಆಸೆ ಅಡ್ಡಿ ಆಗ್ತದೆ, ಜೀವನ ಸತ್ಕರ್ಮ ಪ್ರವೃತ್ತಿಗೂ ಅಡ್ಡಿ ಆಗ್ತದೆ, ಬಹುಕಾಲ ಇರ್ತದೆ ಬಂಧನದಲ್ಲಿಡ್ತದೆ. ಇಂಥ ಕಾಮವನ್ನ ಮೊದಲು ಬಿಟ್ಟು ನಿಷ್ಕಾಮ ಕರ್ಮ ಮಾಡಬೇಕು ಅಂತ ಹೇಳೋ ಉದ್ದೇಶನೇ ಅದು. ಆವೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯ ವೈರಿಣ ಕಾಮರೂಪೇಣ ಕೌಂತೇಯ ದುಷ್ಪೂರೇಣಾನಲೇನ ಚ. ಅದಕ್ಕೆ ಅನಲ ಅಂತ ಕರೆದಿದ್ದಾನೆ. ಅನಬುದ್ಧಿಯೇ ಇಲ್ಲ, ಆಸೆ ಇದ್ದಾಗ ಅನಬುದ್ಧಿ ಸಾಕು ಅನ್ನೋ ಬುದ್ಧಿನೇ ಬರೋದು, ಅವರ ಜ್ಞಾನವೇ ಅದರಿಂದ ಆವೃತವಾಗ್ತದೆ. ಇಷ್ಟು ಹೇಳಿ ಹಾಗಾದ್ರೆ ಆ ಆಸೆಯನ್ನ ಆ ಶತ್ರುವನ್ನ ಹೇಗೆ ಗೆಲ್ಲಬೇಕು, ಶತ್ರು ಜಯ ಹೇಗೆ ಮಾಡಬೇಕು, ಕಾಮ ಅನ್ನುವಂತಹ ಶತ್ರುವನ್ನ ಹೇಗೆ ಗೆಲ್ಲಬೇಕು ಅದರ ಉಪಾಯವನ್ನ ಮುಂದೆ ಶ್ರೀಕೃಷ್ಣ ಹೇಳ್ತಾರೆ. ಒಬ್ಬ ಶತ್ರುವನ್ನ ಗೆಲ್ಲಬೇಕಾದ್ರೆ ಮೊದಲು ಶತ್ರುವಿನ ಅಧಿಷ್ಠಾನ ಯಾವುದು ಅಂತ ನೋಡಬೇಕು. ಅವನು ಎಲ್ಲಿ ಮನೆ ಮಾಡಿದ್ದಾನೆ, ಎಲ್ಲಿ ವಾಸವಾಗಿದ್ದಾನೆ ಅಂತ ನೋಡಿಕೊಂಡು ಆ ವಾಸಸ್ಥಳವನ್ನು ನಮ್ಮ ವಶಕ್ಕೆ ತಗೊಳ್ಬೇಕು. ಮೊದಲು ಶತ್ರುವಿನ ವಾಸಸ್ಥಳ ಪೂರ್ತಿ ನಮ್ಮ ವಶಕ್ಕೆ ತಗೊಂಡಾಗ ಮತ್ತೆ ಶತ್ರುವನ್ನು ಗೆಲ್ಲಬಹುದು. ಹಾಗೆ ಕಾಮ ಅನ್ನುವಂತಹ ಶತ್ರು, ಆ ಶತ್ರುವಿನ ವಾಸಸ್ಥಳ ಯಾವುದು, ಅದರ ಅಧಿಷ್ಠಾನ ಯಾವುದು ಅಂತ ಮೊದಲು ತಿಳ್ಕೊಳ್ಬೇಕು. ಇಂದ್ರಿಯಾಣಿ ಮನೋಬುದ್ಧಿ ಅಸ್ಯಾಧಿಷ್ಠಾನ ಮುಖ್ಯತೆ ಏತೈರ್ ವಿಮೋಹಯತ್ತೇಷ ಜ್ಞಾನಮಾವೃತ್ಯ ದೇಹಿನಂ. ಆ ಕಾಮ ಅಥವಾ ದುರಾಸೆ ಅದರ ಅಧಿಷ್ಠಾನ ಯಾವುದು ಅಂತಂದ್ರೆ ನಮ್ಮ ಶರೀರದಲ್ಲೇ ಇರತಕ್ಕಂಥ 10 ಇಂದ್ರಿಯಗಳು, ನಮ್ಮ ಮನಸ್ಸು, ನಮ್ಮ ಬುದ್ಧಿ. ಇಂದ್ರಿಯ ಮನಸ್ಸು ಮತ್ತು ಬುದ್ಧಿ ಇದು ಆ ಕಾಮ ಅನ್ನುವಂಥ ಶತ್ರುವಿಗೆ ಅಧಿಷ್ಠಾನ. ಯಾಕೆ ಪ್ರತಿಯೊಂದು ಇಂದ್ರಿಯಕ್ಕೆ ಒಂದೊಂದು ಆಸೆ ಇರುತ್ತೆ. ಕಣ್ಣಿಗೆ ನೋಡುವ ಆಸೆ, ಕಿವಿಗೆ ಯಾವುದಾದ್ರೂ ವಾರ್ತೆಗಳನ್ನು ಕೇಳುವಂತಹ ಆಸೆ, ನಾಲಿಗೆಗೆ ಏನಾದರೂ ಚಾಡಿ ಹೇಳಬೇಕು, ಇನ್ನೊಬ್ಬರ ಜೀವನದಲ್ಲಿ ಹಾಕಬೇಕು ಅದು ಆಸೆ ಅಂತ ಪ್ರತಿಯೊಂದು ಇಂದ್ರಿಯಕ್ಕೆ ಒಂದೊಂದು ಆಸೆ ಇಟ್ಟಿರ್ತಾನೆ, ಅದು ದುರಾಸೆಯನ್ನು ಇಟ್ಟಿರ್ತಾನೆ. ಅದರಿಂದ ಇಂದ್ರಿಯಾಣಿ 10 ಇಂದ್ರಿಯಗಳು ಕೂಡ ಆ ಕಾಮದ ಅಧಿಷ್ಠಾನ. ಮನಸ್ಸು ಮತ್ತು ಬುದ್ಧಿ ಏತೈರ್ ವಿಮೋಹಯತ್ತೇಷಃ ಜ್ಞಾನಮಾವೃತ್ಯ ದೇಹಿನಂ. ಜೀವನಿಗೆ ಜೀವನನ್ನ ಆಸೆ ವಿಮೋಹಗೊಳಿಸುವುದು ಹೇಗೆ ಅಂತಂದ್ರೆ ಆ ಇಂದ್ರಿಯಗಳ ಮೂಲಕ ಇಂದ್ರಿಯದಲ್ಲಿ ನಿಂತುಕೊಂಡು ಅವನ ಜ್ಞಾನವನ್ನು ನಾಶಪಡಿಸಿ ಅದು ನಮಗೆ ಶತ್ರುವಾಗಿದೆ. ಅದರಿಂದ ಆ ಇಂದ್ರಿಯಗಳನ್ನ ಮೊದಲು ವಶಪಡಿಸಿಕೊಳ್ಬೇಕು. ಇಂದ್ರಿಯಗಳನ್ನ ವಶ ಮಾಡಿಕೊಂಡ್ರೆ ಅನಂತರ ಆ ಇಂದ್ರಿಯಾಧಿಷ್ಠಾನದಲ್ಲಿರ್ತಕ್ಕಂಥ ಕಾಮವನ್ನು ಗೆಲ್ಲಕ್ಕೆ ಬರ್ತದೆ. ಕಾಮ ಗೆಲ್ಲೋದು ಅಂತಂದ್ರೆ ಕಾಮದ ಅಧಿಷ್ಠಾನವಾದಂತಹ ಇಂದ್ರಿಯಗಳನ್ನ ಮೊದಲು ವಶಕ್ಕೆ ತಗೋಬೇಕು. ಇಂದ್ರಿಯಗಳಿದೆ, ಕುದುರೆ ಇದ್ದ ಹಾಗೆ ಯದ್ವಾ ತದ್ವಾ ಓಡುತ್ತದೆ, ನಮ್ಮ ವಶದಲ್ಲಿಲ್ಲ, ಅದನ್ನು ನಮ್ಮ ವಶಕ್ಕೆ ತಗೊಳ್ಬೇಕು. ಕೃಷ್ಣ ಆ ಉಪಾಯವನ್ನ ಗೀತೆಯಲ್ಲಿ ತಿಳಿಸ್ತಾ ಇದ್ದಾರೆ. ತಸ್ಮಾತ್ವ ಇಂದ್ರಿಯಾಣ್ಯಾದವು ನಿಯಮ್ಯ ಭರತರ್ಷಭ ಪಾಪ್ಮಾನ್ ಪ್ರಜಹಿಷ್ಯೇನಂ ಜ್ಞಾನ ವಿಜ್ಞಾನ ನಾಶನಂ. ಅದರಿಂದ ಇಂದ್ರಿಯಗಳನ್ನ ವಶಕ್ಕೆ ತಗೋ, ಆಮೇಲೆ ಪಾಪಕ್ಕೆ ಮೂಲವಾದಂತಹ ಜ್ಞಾನ ವಿಜ್ಞಾನಕ್ಕೆ ನಾಶಕವಾದ ಆ ದುರಾಶೆಯನ್ನ ಕಾಮವನ್ನ ಅನಂತರ ಸಂಹರಿಸು. ಇಂದ್ರಿಯವನ್ನ ವಶಕ್ಕೆ ತಗೊಳ್ಳೋದು ಅಂದ್ರೆ ಏನರ್ಥ, ಇಂದ್ರಿಯ ಜಯ ಅಂದ್ರೆ ಏನು ಅದನ್ನು ವಿವರಿಸುತ್ತಾನೆ. ಇಂದ್ರಿಯಾಣಿ ಪರಾಣ್ಯ ಆಹುರು ಇಂದ್ರಿಯೇ ಪರಂ ಮನಃ ಮನಸಸ್ತು ಪರಾಬುದ್ಧಿ ಯೋ ಬುದ್ಧೇ ಪರತಸ್ತು ಸಹ ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ತಭ್ಯಾತ್ಮನಾತ್ಮನ ಜಹಿ ಶತ್ರು ಮಹಾಬಾಹೋ ಕಾಮರೂಪಂ ದುರಾಸದಂ. ಇಂದ್ರಿಯ ಜಯ ಅಥವಾ ಇಂದ್ರಿಯವನ್ನ ವಶಕ್ಕೆ ತಗೊಳ್ಳೋದು ಅಂತಂದ್ರೆ ಇಂದ್ರಿಯಗಳ ಮೇಲೆ ಬಾಣ ಬಿಡೋದಲ್ಲ, ನಮ್ಮ ಕಣ್ಣು ಕಿವಿ ಅದನ್ನೆಲ್ಲ ಕೈಯಲ್ಲಿ ಹಿಡ್ಕೊಳ್ಳೋದಲ್ಲ ವಶಕ್ಕೆ ತಗೊಳ್ಳೋದು ಅಂತಂದ್ರೆ ಇಂದ್ರಿಯ ಜಯ ಅಥವಾ ಇಂದ್ರಿಯ ವಶ ನಾವು ಅದನ್ನು ಸಂಪಾದನೆ ಮಾಡಬೇಕಾದ್ರೆ ಇಂದ್ರಿಯಗಳ ಅಭಿಮಾನಿ ದೇವತೆಗಳು ಯಾರು ಅಂತ ತಿಳ್ಕೊ. ಕಾಮ ಇಂದ್ರಿಯದ ಅಧಿಷ್ಠಾನದಲ್ಲಿದೆ, ಆ ಇಂದ್ರಿಯಕ್ಕೆ ಅಭಿಮಾನಿ ದೇವತೆಗಳಿಲ್ಲ, ಆ ಅಭಿಮಾನಿ ದೇವತೆಗಳು ಯಾರು ಅದನ್ನು ತಿಳ್ಕೊಂಡು ಆ ದೇವತೆಗಳನ್ನು ಒಲಿಸ್ಕೊಂಡು ಅವರ ಅನುಗ್ರಹ ಸಂಪಾದನೆ ಮಾಡಿ ಇಂದ್ರಿಯ ನಮ್ಮ ನಿಯಂತ್ರಣದಲ್ಲಿರೋ ಹಾಗೆ ಮಾಡಿಕೊಳ್ಳಿ. ಮಧ್ವಾಚಾರ್ಯರು ಆ ಇಂದ್ರಿಯ ಜಯಕ್ಕೆ ಇಂಥ ಮಾರ್ಗ ಇದು ಮಾರ್ಗ ಅಂತ ವ್ಯಾಖ್ಯಾನ ಮಾಡ್ತಾರೆ. ಇಂದ್ರಿಯ ಜಯ ಅಂತಂದ್ರೆ ಈಗ ಒಂದೊಂದಾಗಿ ಇಂದ್ರಿಯ ನೋಡೋಣ. ಶ್ರೋತ್ರೇಂದ್ರಿಯ, ಶ್ರೋತ್ರೇಂದ್ರಿಯಕ್ಕೆ ಚಂದ್ರ ಅಭಿಮಾನಿ, ಹಾಗೆ ಅದೇ ಶ್ರೋತ್ರೇಂದ್ರಿಯಕ್ಕೆ ಸಾಲ್ವ ಅಂತ ಒಬ್ಬ ದೈತ್ಯ ಇದ್ದಾನೆ, ಆ ಸಾಲ್ವನು ಕೂಡ ಅಭಿಮಾನಿಯೇ ಆಗಿದ್ದ. ಯಾವಾಗ ಸಾಲ್ವ ಅನ್ನೋ ದೈತ್ಯ ನಮ್ಮ ಇಂದ್ರಿಯದಲ್ಲಿ ಸೇರ್ತಾನೆ ಆವಾಗ ಸಾಲ್ವನಿಂದಾಗಿ ಆ ಶ್ರೋತ್ರೇಂದ್ರಿಯ ಕೇಳಬಾರದ ವಾರ್ತೆಗಳನ್ನು ಕೇಳುವಂತ ದುಷ್ಟ ವಾರ್ತೆಗಳನ್ನ ಕೇಳೋದು ಆವಾಗ ಚಂದ್ರ ಇದ್ದು ಕೇಳಿಸ್ತಾನೆ ಅಂತ ಅರ್ಥ ಅಲ್ಲ. ನಮ್ಮ ಕಿವಿಯಲ್ಲಿ ಶ್ರೋತ್ರೇಂದ್ರಿಯದಲ್ಲಿ ಸಾಲ್ವ ಬಂದು ನೆನೆಸಿದ್ದಾನೆ ಅಂತ ಭಾವಿ. ಹಾಗೆ ಚಂದ್ರನು ಅಭಿಮಾನಿ, ಚಂದ್ರ ಬಂದು ನೆನೆಸಬೇಕು. ಅದಕ್ಕೆ ಚಂದ್ರನ ಸ್ತೋತ್ರ, ಚಂದ್ರನ ಪ್ರಾರ್ಥನೆ ಮಾಡಿಕೊಂಡು ನೀನು ಬಂದು ನೆನೆಸು, ಸಾಲ್ವನಿಗೆ ಅವಕಾಶ ಕೊಡಬೇಡ ಅಂತ ಕೇಳಬೇಕು. ಆ ಸಾಲ್ವನು ಬಂದು ನೆಲೆಸಬೇಕಾದ್ರೆ ಅವನ ಸ್ವಾಮಿ ಆದನ ಸಾಲ್ವ ಚಂದ್ರ, ಚಂದ್ರ ಬಂದು ನೆಲೆಸಬೇಕಾದ್ರೆ ಆ ಚಂದ್ರನಿಗೂ ಆರಾಧ್ಯ ದೇವತೆ ಆಗಿರತಕ್ಕಂತ ಪರಮಾತ್ಮ ಬಂದು ನೆಲೆಸು. ಭಗವಂತ ಬಂದ್ರೆ ಅವನ ಪರಿವಾರದವರು ಚಂದ್ರ ಆಮೇಲೆ ಇಂದ್ರ ಇವರೆಲ್ಲ ಬರ್ತಾರೆ. ಅದರಿಂದ ಮೊದಲು ಪರಮಾತ್ಮ ನಮ್ಮ ದೇಹದಲ್ಲಿ ಬಂದು ನೆಲೆಸುವಂತೆ ಮಾಡಿಕೊಳ್ಬೇಕು. ಆಗ ಪರಮಾತ್ಮನ ಪರಿವಾರ ದೇವತೆಗಳಾದಂತ ಚಂದ್ರಾದಿಗಳು ಬಂದು ನೆಲೆಸ್ತಾರೆ. ಇವರೆಲ್ಲ ಬಂದಾಗ ಸಾಲ್ವ ಮುಂತಾದ ಆ ಇಂದ್ರಿಯಾಭಿಮಾನಿ ದೈತ್ಯರು ಬರಲಿಕ್ಕೆ ಅವಕಾಶ ಆಗುವುದಿಲ್ಲ. ಆಗ ನಮ್ಮ ಇಂದ್ರಿಯ ಜಯ ಆಗುವುದು ಅಂದ್ರೆ ಹಾಗರ್ಥ. ಒಳ್ಳೆ ವಾರ್ತೆಯನ್ನೇ ಕೇಳಿಸ್ತಾನೆ. ಇಂದ್ರ ಇದ್ರೆ ಕೆಟ್ಟ ವಾರ್ತೆ ನಡೀತಿದೆ. ಮನೆಗೆ ದೊಡ್ಡವರು ಬಂದ್ರು, ಒಬ್ರು ದೊಡ್ಡ ಗುರುಗಳು ಬಂದ್ರು, ಅವರ ಪರಿವಾರದವರು ಬಂದ್ರು ಅಂತಂದ್ರೆ ಸತ್ಕರ್ಮ, ಸತ್ಯಾಸ್ತ್ರ ಶ್ರವಣ ಆ ರೀತಿ ಕಾಲಕ್ಷೇಪ ಆಗ್ತದಲ್ಲ. ಹಾಗೆ ಪರಮಾತ್ಮ ಮತ್ತು ಭಗವಂತನ ಪರಿವಾರ ದೇವತೆಗಳು ಬಂದು ನೆಲೆಸಬೇಕು. ಯಾವ್ಯಾವ ಇಂದ್ರಿಯಕ್ಕೆ ಯಾವ ದೇವತೆಗಳು ಅಂತ ತಿಳಿದು ಅವರನ್ನ ಸ್ತೋತ್ರ ಮಾಡ್ತಾರೆ.